ಅಧ್ಯಾಯ 55. ಶಮಂತಕರತ್ನದ ಕಥೆ. ದ್ವಾರಕಾಧಾಮದ ರಾಜ ಸತ್ರಾಜಿತ ಎನ್ನುವವನಿದ್ದನು. ಅವನು ಸೂರ್ಯದೇವನ ಮಹಾನ್ ಭಕ್ತ. ಸೂರ್ಯನು ಅವನಿಗೆ ಶಮಂತಕ ಎಂಬ ಆಭರಣವನ್ನು ಅನುಗ್ರಹಿಸಿದನು. ಈ ಶಮಂತಕ ಆಭರಣದಿಂದಾಗಿ ಸತ್ರಾಜಿತ ಮಹಾರಾಜನಿಗೂ ಯದುವಂಶದವರಿಗೂ ಮನಸ್ತಾಪವಾಯಿತು. ಮುಂದೆ ಸತ್ರಾಜಿತನು ತಾನಾಗಿಯೇ ತನ್ನ ಮಗಳು ಸತ್ಯಭಾಮೆಯನ್ನು ಶಮಂತಕ ರತ್ನವನ್ನು ಕೃಷ್ಣನಿಗೆ ಸಮರ್ಪಿಸಿದಾಗ ಈ ವಿಷಯವು ಇತ್ಯರ್ಥವಾಯಿತು. ಶಮಂತಕ ಮಣಿಯಿಂದಾಗಿ ಸತ್ಯಭಾಮೆಯನ್ನು ಕೃಷ್ಣನಿಗೆ ಕೊಟ್ಟು ಮದುವೆಯಾದದ್ದು ಮಾತ್ರವಲ್ಲ, ಜಾಂಬವಂತನ ಮಗಳು ಜಾಂಬವತಿಯು ಕೃಷ್ಣನ ಪತ್ನಿಯಾದಳು. ಹಿಂದಿನ ಅಧ್ಯಾಯದಲ್ಲಿ ವಿವರಿಸಿದಂತೆ ಪ್ರದ್ಯುಮ್ನನು ಕಾಣಿಸಿಕೊಳ್ಳುವ ಮೊದಲೇ ಈ ಎರಡು ಮದುವೆಗಳು ನಡೆದವು. ಸತ್ರಾಜಿತನು ಯದುವಂಶದವರ ಮೇಲೆ ಅಪರಾಧವನ್ನು ಎಸಗಿ ಮುಂದೆ ಅವನು ಬುದ್ಧಿ ಕಲಿತು ತನ್ನ ಮಗಳನ್ನು ಶಮಂತಕ ರತ್ನವನ್ನು ಕೃಷ್ಣನಿಗೆ ಹೇಗೆ ಅರ್ಪಿಸಿದ ಎನ್ನುವುದನ್ನು ಹೀಗೆ ವಿವರಿಸಿದೆ. ಸತ್ರಾಜಿತ ರಾಜನು ಸೂರ್ಯದೇವನ ಮಹಾನ್ ಭಕ್ತನಾದದ್ದರಿಂದ ಕ್ರಮೇಣ ಅವನ ಸ್ನೇಹವನ್ನು ಗಳಿಸಿದನು. ಸೂರ್ಯದೇವನಿಗೆ ಅವನಲ್ಲಿ ತುಂಬ ಸಂತೋಷವಾಯಿತು. ಅವನಿಗೆ ಶಮಂತಕ ಎನ್ನುವ ಅಸಮಾನ ಆಭರಣವನ್ನು ಅನುಗ್ರಹಿಸಿದನು. ಸತ್ರಾಜಿತನು ಅದನ್ನು ಒಂದು ಸಣ್ಣ ಭರಣಿಯಲ್ಲಿಟ್ಟು ಕೊರಳಲ್ಲಿ ಧರಿಸಿದಾಗ ನಕಲಿ ಸೂರ್ಯನಂತೆಯೇ ಕಾಣುತ್ತಿದ್ದನು. ಈ ಒಡವೆಯನ್ನು ಧರಿಸಿ ಅವನು ದ್ವಾರಕಾನಗರವನ್ನು ಪ್ರವೇಶಿಸುವುದನ್ನು ಜನರು ಕೃಷ್ಣನನ್ನು ಕಾಣಲು ಸೂರ್ಯದೇವನು ಬಂದಿದ್ದಾನೆ ಎಂದು ಭಾವಿಸುವರು. ಕೃಷ್ಣನು ದೇವೋತ್ತಮ ಪರಮಪುರುಷನಾದುದರಿಂದ ಕೆಲವೊಮ್ಮೆ ಅವನನ್ನು ಕಾಣಲು ದೇವತೆಗಳು ಬರುತ್ತಾರೆ ಎಂದು ಅವರಿಗೆ ತಿಳಿದಿತ್ತು. ಆದುದರಿಂದ ಸತ್ರಾಜಿತನು ನಗರಕ್ಕೆ ಬಂದಾಗ ಕೃಷ್ಣನನ್ನು ಬಿಟ್ಟು ಉಳಿದ ನಿವಾಸಿಗಳೆಲ್ಲ ಅವನು ಸೂರ್ಯದೇವನೆಂದೇ ಭಾವಿಸಿದರು. ಎಲ್ಲರಿಗೂ ಸತ್ರಾಜಿತನ ಪರಿಚಯ ಇದ್ದರೂ ಶಮಂತಕರತ್ನದ ಕಣ್ಣು ಕೋರೈಸುವ ಪ್ರಭೆಯಿಂದ ಅವರಿಗೆ ಅವನನ್ನು ಗುರುತಿಸಲಾಗಲಿಲ್ಲ. ಒಂದು ಬಾರಿ ಅವನು ಸೂರ್ಯದೇವನೆಂದು ತಪ್ಪಾಗಿ ತಿಳಿದು ದ್ವಾರಕೆಯ ಪುರನಿವಾಸಿಗಳಲ್ಲಿ ಪ್ರಮುಖರು ಕೆಲವರು ಕೂಡಲೇ ಕೃಷ್ಣನ ಬಳಿಗೆ ಹೋಗಿ ಅವನನ್ನು ಕಾಣಲು ಸೂರ್ಯದೇವನು ಬರುತ್ತಿದ್ದಾನೆ ಎಂದು ತಿಳಿಸಿದರು. ಆಗ ಕೃಷ್ಣನು ಚದುರಂಗದ ಆಟವನ್ನು ಆಡುತ್ತಿದ್ದನು. ಪ್ರಮುಖ ಪೌರರಲ್ಲಿ ಒಬ್ಬನು ಹೀಗೆ ಹೇಳಿದನು, ಪ್ರಿಯ ಪ್ರಭು ನಾರಾಯಣ, ನೀನು ದೇವೋತ್ತಮ ಪರಮಪುರುಷನು. ನಾರಾಯಣ ಅಥವಾ ವಿಷ್ಣುವಾಗಿ ನಿನ್ನ ಸಂಪೂರ್ಣ ವಿಸ್ತೃತ ರೂಪದಲ್ಲಿ ನಿನಗೆ ಶಂಖ, ಚಕ್ರ, ಗದೆ, ಪದ್ಮಗಳನ್ನು ಧರಿಸಿದ ನಾಲ್ಕು ಕೈಗಳು. ನೀನು ಎಲ್ಲದರ ಒಡೆಯ. ಆದರೆ ನೀನು ದೇವೋತ್ತಮ ಪರಮಪುರುಷನಾದ ನಾರಾಯಣನೇ ಆದರೂ ಯಶೋದಾ ಮಾತೆಯ ಮಗುವಿನಂತೆ ನಟಿಸಲು ವೃಂದಾವನಕ್ಕೆ ಇಳಿದು ಬಂದಿದ್ದೀಯೇ. ಯಶೋದೆಯು ಕೆಲವೊಮ್ಮೆ ನಿನ್ನನ್ನು ಹಗ್ಗದಿಂದ ಕಟ್ಟಿಹಾಕುತ್ತಿದ್ದಳು. ಆದುದರಿಂದ ನೀನು ದಾಮೋದರ ಎಂದು ಖ್ಯಾತಿ ಪಡೆದೆ. ದ್ವಾರಕೆಯ ಜನರು ಭಾವಿಸಿದಂತೆ ಕೃಷ್ಣನು ದೇವೋತ್ತಮ ಪರಮಪುರುಷನಾದ ನಾರಾಯಣ ಎನ್ನುವುದನ್ನು ಮುಂದೆ ಶ್ರೇಷ್ಠ ಮಾಯಾವಾದಿಗಳಾದ ವೇದಾಂತ ಶ್ರೇಷ್ಠರಾದ ಶಂಕರಾಚಾರ್ಯರು ದೃಢಪಡಿಸಿದರು. ಪ್ರಭುವು ನಿರಾಕಾರನು ಎಂದು ಒಪ್ಪಿಕೊಂಡ ಅವರು ಪ್ರಭುವಿನ ಸಾಕಾರ ರೂಪವನ್ನು ನಿರಾಕರಿಸಲಿಲ್ಲ. ಅವರ ಅರ್ಥ ಇದು, ಈ ಭೌತಿಕ ಜಗತ್ತಿನಲ್ಲಿ ರೂಪವಿರುವ ಪ್ರತಿಯೊಂದಕ್ಕೂ ಸೃಷ್ಟಿ, ಸ್ಥಿತಿ, ಲಯ ಇವು ಉಂಟು. ಆದರೆ ದೇವೋತ್ತಮ ಪರಮಪುರುಷನಾದ ನಾರಾಯಣನಿಗೆ ಈ ಮಿತಿಗಳಿಗೆ ಒಳಗಾದ ಭೌತಿಕ ರೂಪವಿಲ್ಲ. ಕೃಷ್ಣನು ಸಾಮಾನ್ಯ ಮನುಷ್ಯನೆಂದು ಭಾವಿಸುವ ಮಂದಮತಿಗಳಿಗೆ ಮನದಟ್ಟು ಮಾಡುವುದಕ್ಕಾಗಿ ಶಂಕರಾಚಾರ್ಯರು ದೇವರಿಗೆ ಆಕಾರವಿಲ್ಲ ಎಂದರು. ಈ ನಿರಾಕಾರದ ಅರ್ಥ, ದೇವರು ಈ ಭೌತಿಕ ಸ್ಥಿತಿಯ ಪುರುಷನಲ್ಲ, ಅವನು ಭೌತಿಕ ದೇಹವಿಲ್ಲದ ದಿವ್ಯ ಪುರುಷ ಎಂದು. ದ್ವಾರಕೆಯ ಪುರಜನರು ಕೃಷ್ಣನನ್ನು ದಾಮೋದರ ಎಂದು ಮಾತ್ರವಲ್ಲ, ಗೋವಿಂದ ಎಂದೂ ಕರೆದರು. ಇದು ಕೃಷ್ಣನು ಗೋವುಗಳ ಮತ್ತು ಕರುಗಳ ವಿಷಯದಲ್ಲಿ ಬಹು ಪ್ರೀತಿಯಿಂದಿದ್ದ ಎನ್ನುವುದನ್ನು ತೋರಿಸುತ್ತದೆ. ಕೃಷ್ಣನೊಡನೆ ತಮ್ಮ ಆತ್ಮೀಯತೆಯನ್ನು ಸೂಚಿಸಲು ಅವನನ್ನು ಯದುನಂದನ ಎಂದು ಕರೆದರು. ಅವನು ವಸುದೇವನ ಮಗ, ಯದುವಂಶದಲ್ಲಿ ಹುಟ್ಟಿದವನು. ಈ ರೀತಿಯಲ್ಲಿ ದ್ವಾರಕೆಯ ಪುರಜನರು ತಾವು ಕೃಷ್ಣನನ್ನು ಇಡೀ ವಿಶ್ವದ ಪರಮಪ್ರಭು ಎಂದು ಸಂಬೋಧಿಸುತ್ತಿರುವುದಾಗಿ ಮುಕ್ತಾಯ ಮಾಡಿದರು. ಅವರು ಪ್ರತಿದಿನವೂ ಕೃಷ್ಣನನ್ನು ಕಾಣಬಲ್ಲ ದ್ವಾರಕೆಯ ಪ್ರಜೆಗಳು ತಾವೆಂಬ ಹೆಮ್ಮೆಯಿಂದ ಕೃಷ್ಣನನ್ನು ಹಲವು ರೀತಿಗಳಲ್ಲಿ ಸಂಬೋಧಿಸಿದರು. ಸತ್ರಾಜಿತನು ದ್ವಾರಕಾ ನಗರಕ್ಕೆ ಬಂದಾಗ ಕೃಷ್ಣನು ದ್ವಾರಕೆಯಲ್ಲಿ ಸಾಮಾನ್ಯ ಮನುಷ್ಯನಂತೆಯೇ ವಾಸಿಸುತ್ತಿದ್ದರೂ ದೇವತೆಗಳು ಅವನನ್ನು ಕಾಣಲು ಬರುತ್ತಿದ್ದರು ಎಂದು ಪುರಜನರಿಗೆ ಬಹು ಹೆಮ್ಮೆಯಿತ್ತು. ಆಕರ್ಷಕ ಪ್ರಭೆಯ ಸೂರ್ಯದೇವನು ಅವನನ್ನು ಕಾಣಲು ಬರುತ್ತಿದ್ದಾನೆ ಎಂದು ಹೇಳಿದರು. ಸೂರ್ಯದೇವನು ದ್ವಾರಕೆಗೆ ಬರುವುದು ಅಷ್ಟೇನು ಆಶ್ಚರ್ಯಕರವಲ್ಲ, ಏಕೆಂದರೆ ಇಡೀ ವಿಶ್ವದಲ್ಲಿ ದೇವೋತ್ತಮ ಪರಮ ಪುರುಷನನ್ನು ಅರಸುತ್ತಿದ್ದ ಎಲ್ಲರಿಗೂ ಅವನು ಯದುಕುಲದಲ್ಲಿ ಹುಟ್ಟಿ ಆ ಸಂಸಾರದ ಸದಸ್ಯನಾಗಿದ್ದಾನೆ ಎಂದು ತಿಳಿದಿತ್ತು ಎನ್ನುವುದನ್ನು ದ್ವಾರಕೆಯ ಪ್ರಜೆಗಳು ದೃಢಪಡಿಸಿದರು. ಹೀಗೆ ಆ ಸಮಯದಲ್ಲಿ ಪುರಜನರು ತಮ್ಮ ಸಂತೋಷವನ್ನು ವ್ಯಕ್ತಪಡಿಸಿದರು. ಪುರಜನರ ಮಾತನ್ನು ಕೇಳಿ ಸರ್ವವ್ಯಾಪಿಯಾದ ದೇವೋತ್ತಮ ಪರಮಪುರುಷನಾದ ಕೃಷ್ಣನು ಮುಗುಳ್ನಗೆ ನಕ್ಕನು. ದ್ವಾರಕೆಯ ಪುರಜನರ ವಿಷಯದಲ್ಲಿ ಸಂತೋಷಪಟ್ಟು ಕೃಷ್ಣನು ಅವರಿಗೆ ಅವರು ಸೂರ್ಯದೇವನೆಂದು ವರ್ಣಿಸಿದ ವ್ಯಕ್ತಿ ವಾಸ್ತವವಾಗಿ ಸತ್ರಾಜಿತ ರಾಜ, ತಾನು ಸೂರ್ಯದೇವನಿಂದ ಪಡೆದಿದ್ದ ಬಹು ಬೆಲೆಬಾಳುವ ಆಭರಣದ ರೂಪದ ಶ್ರೀಮಂತಿಕೆಯನ್ನು ಮೆರೆಯಲು ಅವನು ದ್ವಾರಕೆಗೆ ಬಂದಿದ್ದ ಎಂದು ಹೇಳಿದನು. ಆದರೆ ಸತ್ರಾಜಿತನು ಕೃಷ್ಣನನ್ನು ನೋಡಲು ಬರಲಿಲ್ಲ. ಅವನು ಶಮಂತಕಮಣಿಗೆ ಸಂಪೂರ್ಣವಾಗಿ ಮನಸೋತಿದ್ದ. ಅವನು ಒಂದು ದೇವಾಲಯದಲ್ಲಿ ಆಭರಣವನ್ನು ಪ್ರತಿಷ್ಠಿಸಿ ಅದನ್ನು ಪೂಜೆ ಮಾಡಲು ಬ್ರಾಹ್ಮಣರನ್ನು ನೇಮಿಸಿದ. ಮಂದಮತಿಯಾದವನು ಭೌತಿಕ ವಸ್ತುವನ್ನು ಪೂಜಿಸುವುದಕ್ಕೆ ಇದೊಂದು ನಿದರ್ಶನ. ತಮ್ಮ ಕರ್ಮಗಳಿಂದ ಕೂಡಲೇ ಫಲವನ್ನು ಪಡೆಯಲು ಮಂದಮತಿಗಳು ಈ ವಿಶ್ವದಲ್ಲಿಯೇ ಸೃಷ್ಟಿಯಾದ ದೇವತೆಗಳನ್ನು ಪೂಜಿಸುತ್ತಾರೆ ಎಂದು ಭಗವದ್ಗೀತೆಯಲ್ಲಿ ಹೇಳಿದೆ. ಪ್ರಾಪಂಚಿಕ ಮನಸ್ಸಿನವನು ಎಂದರೆ ಭೌತಿಕ ಜಗತ್ತಿನಲ್ಲಿ ಇಂದ್ರಿಯ ತೃಪ್ತಿಯಲ್ಲಿ ಆಸಕ್ತನಾದವನು. ಕೆಲಕಾಲದ ನಂತರ ಕೃಷ್ಣನು ಈ ಶಮಂತಕಮಣಿಯನ್ನು ಕೊಡುವಂತೆ ಕೇಳಿದರೂ ಸತ್ರಾಜಿತನು ಅದನ್ನು ಅವನಿಗೆ ಕೊಡಲಿಲ್ಲ. ಆದರೆ ಅದರ ಪೂಜೆಗಾಗಿ ರತ್ನವನ್ನು ಒಂದು ದೇವಾಲಯದಲ್ಲಿ ಪ್ರತಿಷ್ಠಾಪನೆ ಮಾಡಿದನು. ಈ ರತ್ನವನ್ನು ಪೂಜೆ ಮಾಡದವರು ಯಾರು? ಶಮಂತಕಮಣಿಯ ಶಕ್ತಿ ಎಷ್ಟೆಂದರೆ ಅದು ಪ್ರತಿದಿನವೂ ಸಮೃದ್ಧವಾಗಿ ಚಿನ್ನವನ್ನು ಕೊಡುತ್ತಿತ್ತು. ಚಿನ್ನವನ್ನು ಭಾರ ಎನ್ನುವ ತೂಕವನ್ನು ಬಳಸಿ ತೂಕ ಮಾಡುತ್ತಾರೆ. ವೈದಿಕ ಕೋಷ್ಠಕದ ಪ್ರಕಾರ ಒಂದು ಭಾರ ಎಂದರೆ 16 ಪೌಂಡು ಚಿನ್ನ, ಒಂದು ಮಣಕ್ಕೆ 82 ಪೌಂಡುಗಳು. ಆಭರಣವು ಪ್ರತಿನಿತ್ಯ 170 ಪೌಂಡು ಚಿನ್ನವನ್ನು ಕೊಡುತ್ತಿತ್ತು. ಇದಲ್ಲದೆ ಈ ರತ್ನವು ಇದ್ದ ಕಡೆ ಕ್ಷಾಮ ಬರುವುದೇ ಇಲ್ಲ ಎಂದು ವೈದಿಕ ಸಾಹಿತ್ಯದಿಂದ ತಿಳಿದುಬರುತ್ತದೆ. ಇಷ್ಟು ಮಾತ್ರವಲ್ಲ, ಈ ರತ್ನವು ಇದ್ದ ಕಡೆ ಸಾಂಕ್ರಾಮಿಕ ಜಾಡ್ಯ ಅಥವಾ ರೋಗದಂತಹ ಅನಿಷ್ಟಗಳಿಗೆ ಎಡೆಯೇ ಇಲ್ಲ. ಪ್ರತಿಯೊಂದು ಬಗೆಯ ಅತ್ಯಂತ ಶ್ರೇಷ್ಠ ವಸ್ತುವನ್ನು ದೇಶದ ಅಧಿಪತಿಗೆ ಒಪ್ಪಿಸಬೇಕು ಎನ್ನುವುದನ್ನು ಜಗತ್ತಿಗೆ ಕಲಿಸಲು ಕೃಷ್ಣನು ಬಯಸಿದನು. ಉಗ್ರಸೇನ ರಾಜನು ಅನೇಕ ಕುಲಗಳ ಮಹಾಪ್ರಭು ಮತ್ತು ಕೃಷ್ಣನ ತಾತ. ರತ್ನವನ್ನು ಉಗ್ರಸೇನ ರಾಜನಿಗೆ ಕೊಡಬೇಕೆಂದು ಕೃಷ್ಣನು ಸತ್ರಾಜಿತನಿಗೆ ಹೇಳಿದನು. ಅತಿ ಶ್ರೇಷ್ಠವಾದುದನ್ನು ರಾಜನಿಗೆ ಒಪ್ಪಿಸಬೇಕೆಂದು ನಮ್ರತೆಯಿಂದ ಹೇಳಿದನು. ಆದರೆ ದೇವತೆಗಳನ್ನು ಪೂಜಿಸುತ್ತಿದ್ದ ಸತ್ರಾಜಿತನು ಅತಿಯಾಗಿ ಪ್ರಾಪಂಚಿಕ ಮನೋಧರ್ಮದವನಾಗಿದ್ದನು. ಕೃಷ್ಣನ ವಿನಂತಿಯನ್ನು ಮನ್ನಿಸುವ ಬದಲು ಪ್ರತಿದಿನವೂ ನೂರೆಪ್ಪತ್ತು ಪೌಂಡುಗಳಷ್ಟು ಚಿನ್ನವನ್ನು ಪಡೆಯುವುದಕ್ಕಾಗಿ ಆ ಆಭರಣವನ್ನು ಪೂಜಿಸುವುದೇ ಹೆಚ್ಚು ಬುದ್ಧಿವಂತಿಕೆ ಎಂದು ಭಾವಿಸಿದನು. ಪ್ರತಿದಿನ ಭಾರೀ ಪ್ರಮಾಣದಲ್ಲಿ ಚಿನ್ನವನ್ನು ಪಡೆಯಬಲ್ಲ ಪ್ರಾಪಂಚಿಕ ಮನೋಧರ್ಮದವರಿಗೆ ಕೃಷ್ಣ ಪ್ರಜ್ಞೆಯಲ್ಲಿ ಆಸಕ್ತಿ ಇರುವುದಿಲ್ಲ. ಇದರಿಂದಾಗಿ ವಿಶೇಷ ಕೃಪೆಯನ್ನು ತೋರಿಸಲು ಕೆಲವೊಮ್ಮೆ ಕೃಷ್ಣನು ವಿಪರೀತ ಐಶ್ವರ್ಯವನ್ನು ಪಡೆದವನಿಂದ ಆ ಐಶ್ವರ್ಯವನ್ನು ತೆಗೆದುಕೊಂಡು ಅವನನ್ನು ಮಹಾನ್ ಭಕ್ತನನ್ನಾಗಿ ಮಾಡುತ್ತಾನೆ. ಸತ್ರಾಜಿತನು ಕೃಷ್ಣನ ಅಪ್ಪಣೆಯಂತೆ ನಡೆಯಲಿಲ್ಲ, ಅವನಿಗೆ ಆಭರಣವನ್ನು ಕೊಡಲಿಲ್ಲ. ಈ ಘಟನೆಯ ನಂತರ ಕುಟುಂಬದ ಶ್ರೀಮಂತಿಕೆಯನ್ನು ಮೆರೆಯಲು ಸತ್ರಾಜಿತನ ತಮ್ಮನು ಒಡವೆಯನ್ನು ತನ್ನ ಕುತ್ತಿಗೆಯಲ್ಲಿ ಧರಿಸಿ ತನ್ನ ಪ್ರಾಪಂಚಿಕ ಶ್ರೀಮಂತಿಕೆಯನ್ನು ಪ್ರದರ್ಶಿಸುತ್ತಾ ಕಾಡಿಗೆ ಕುದುರೆಯ ಮೇಲೆ ಹೊರಟನು. ತಮ್ಮನ ಹೆಸರು ಪ್ರಸೇನ. ಅವನು ಕಾಡಿನಲ್ಲಿ ಅಲ್ಲಿ ಇಲ್ಲಿ ಸಂಚರಿಸುತ್ತಿದ್ದಾಗ ಒಂದು ದೊಡ್ಡ ಸಿಂಹವು ಅವನ ಮೇಲೆ ಬಿದ್ದು ಅವನನ್ನು ಅವನ ಕುದುರೆಯನ್ನು ಕೊಂದು ಆಭರಣವನ್ನು ತನ್ನ ಗುಹೆಗೆ ತೆಗೆದುಕೊಂಡು ಹೋಯಿತು. ಈ ಸುದ್ದಿಯು ಕರಡಿಗಳ ರಾಜ ಜಾಂಬವಂತನಿಗೆ ತಿಳಿಯಿತು. ಅವನು ಗುಹೆಯಲ್ಲಿ ಸಿಂಹವನ್ನು ಕೊಂದು ರತ್ನವನ್ನು ತೆಗೆದುಕೊಂಡು ಹೋದನು. ಅಧ್ಯಾಯ 55. ಶಮಂತಕ ರತ್ನದ ಕಥೆ. ದ್ವಾರಕಾಧಾಮದ ರಾಜ ಸತ್ರಾಜಿತ ಎನ್ನುವವನಿದ್ದನು. ಅವನು ಸೂರ್ಯದೇವನ ಮಹಾನ್ ಭಕ್ತ. ಸೂರ್ಯನು ಅವನಿಗೆ ಶಮಂತಕ ಎಂಬ ಆಭರಣವನ್ನು ಅನುಗ್ರಹಿಸಿದನು. ಈ ಶಮಂತಕ ಆಭರಣದಿಂದಾಗಿ ಸತ್ರಾಜಿತ ಮಹಾರಾಜನಿಗೂ ಯದುವಂಶದವರಿಗೂ ಮನಸ್ತಾಪವಾಯಿತು. ಮುಂದೆ ಸತ್ರಾಜಿತನು ತಾನಾಗಿಯೇ ತನ್ನ ಮಗಳು ಸತ್ಯಭಾಮೆಯನ್ನು ಶಮಂತಕ ರತ್ನವನ್ನು ಕೃಷ್ಣನಿಗೆ ಸಮರ್ಪಿಸಿದಾಗ ಈ ವಿಷಯವು ಇತ್ಯರ್ಥವಾಯಿತು. ಶಮಂತಕ ಮಣಿಯಿಂದಾಗಿ ಸತ್ಯಭಾಮೆಯನ್ನು ಕೃಷ್ಣನಿಗೆ ಕೊಟ್ಟು ಮದುವೆಯಾದದ್ದು ಮಾತ್ರವಲ್ಲ, ಜಾಂಬವಂತನ ಮಗಳು ಜಾಂಬವತಿಯು ಕೃಷ್ಣನ ಪತ್ನಿಯಾದಳು. ಹಿಂದಿನ ಅಧ್ಯಾಯದಲ್ಲಿ ವಿವರಿಸಿದಂತೆ ಪ್ರದ್ಯುಮ್ನನು ಕಾಣಿಸಿಕೊಳ್ಳುವ ಮೊದಲೇ ಈ ಎರಡು ಮದುವೆಗಳು ನಡೆದವು. ಸತ್ರಾಜಿತನು ಯದುವಂಶದವರ ಮೇಲೆ ಅಪರಾಧವನ್ನು ಎಸಗಿ ಮುಂದೆ ಅವನು ಬುದ್ಧಿ ಕಲಿತು ತನ್ನ ಮಗಳನ್ನು ಶಮಂತಕ ರತ್ನವನ್ನು ಕೃಷ್ಣನಿಗೆ ಹೇಗೆ ಅರ್ಪಿಸಿದ ಎನ್ನುವುದನ್ನು ರಾಮಚಂದ್ರನ
ಕಾಲದಿಂದ ಪ್ರಭುವಿನ ಮಹಾನ್ ಭಕ್ತ. ಆದುದರಿಂದ ಅವನು ರತ್ನವು ತನಗೆ ಬಹಳ ಬೇಕಾಗಿದೆ ಎಂದೇನೂ ಅದನ್ನು ತೆಗೆದುಕೊಂಡು ಹೋಗಲಿಲ್ಲ. ಅವನು ಅದನ್ನು ಆಡಲು ತನ್ನ ಪುಟ್ಟ ಮಗನಿಗೆ ಕೊಟ್ಟನು. ತನ್ನ ತಮ್ಮ ಪ್ರಸೇನನು ಊರಿಗೆ ಹಿಂದಿರುಗದಿದ್ದಾಗ ಸತ್ರಾಜಿತನಿಗೆ ಕಳವಳವಾಯಿತು. ಸಿಂಹವು ತನ್ನ ತಮ್ಮನನ್ನು ಕೊಂದಿತು, ಸಿಂಹವನ್ನು ಜಾಂಬವಂತ ಕೊಂದ ಎನ್ನುವ ವಿಷಯ ಅವನಿಗಿನ್ನೂ ತಿಳಿದಿರಲಿಲ್ಲ. ಕೃಷ್ಣನು ಆಭರಣವನ್ನು ಬಯಸಿದ, ಅದನ್ನು ಅವನಿಗೆ ಕೊಡದಿದ್ದುದರಿಂದ ಕೃಷ್ಣನು ಬಲಪ್ರಯೋಗ ಮಾಡಿ ಅದನ್ನು ಪ್ರಸೇನನಿಂದ ಕಿತ್ತುಕೊಂಡು ಅವನನ್ನು ಕೊಂದಿರಬಹುದು ಎಂದು ಅವನು ಯೋಚಿಸುತ್ತಿದ್ದನು. ಈ ಭಾವನೆಯು ದ್ವಾರಕೆಯ ಎಲ್ಲ ಭಾಗಗಳಲ್ಲಿ ಸತ್ರಾಜಿತನು ಹರಡುತ್ತಿದ್ದ ಈ ವದಂತಿಯಾಗಿ ಬೆಳೆಯಿತು. ಕೃಷ್ಣನು ಪ್ರಸೇನನನ್ನು ಕೊಂದು ರತ್ನವನ್ನು ತೆಗೆದುಕೊಂಡು ಹೋದ ಎನ್ನುವ ವದಂತಿಯು ಬೆಂಕಿಯಂತೆ ಹಬ್ಬಿತು. ಈ ರೀತಿ ತನ್ನ ಹೆಸರಿಗೆ ಕಳಂಕ ಬರುವುದು ಕೃಷ್ಣನಿಗೆ ಒಪ್ಪಿಗೆಯಾಗಲಿಲ್ಲ. ದ್ವಾರಕೆಯ ಪ್ರಮುಖರನ್ನು ಕರೆದುಕೊಂಡು ತಾನೇ ಕಾಡಿಗೆ ಹೋಗಿ ಶಮಂತಕ ರತ್ನವನ್ನು ಪತ್ತೆ ಮಾಡುವುದಾಗಿ ನಿರ್ಧರಿಸಿದನು. ದ್ವಾರಕೆಯ ಪ್ರಮುಖರೊಂದಿಗೆ ಕೃಷ್ಣನು ಸತ್ರಾಜಿತನ ತಮ್ಮ ಪ್ರಸೇನನನ್ನು ಹುಡುಕಿಕೊಂಡು ಹೊರಟನು. ಸಿಂಹವು ಕೊಂದಿದ್ದ ಅವನನ್ನು ಕಂಡನು. ರಕ್ಷನೆಂದು ಸಾಮಾನ್ಯವಾಗಿ ಕರೆಸಿಕೊಳ್ಳುವ ಜಾಂಬವಂತನು ಕೊಂದಿದ್ದ ಸಿಂಹವನ್ನು ಕಂಡನು. ಯಾವುದೇ ಆಯುಧವಿಲ್ಲದೆ ರಕ್ಷನು ಸಿಂಹವನ್ನು ಕೊಂದಿದ್ದನೆಂದು ಗೊತ್ತಾಯಿತು. ದ್ವಾರಕೆಯ ಪೌರರು ಕಾಡಿನಲ್ಲಿ ಒಂದು ದೊಡ್ಡ ಸುರಂಗವನ್ನು ಕಂಡರು. ಇದು ರಕ್ಷನ ಮನೆಗೆ ದಾರಿ ಎಂದು ಹೇಳಲಾಗುತ್ತಿತ್ತು. ದ್ವಾರಕೆಯ ನಿವಾಸಿಗಳಿಗೆ ಸುರಂಗವನ್ನು ಪ್ರವೇಶಿಸಲು ಭಯವಾಗುತ್ತದೆ ಎಂದು ಕೃಷ್ಣನಿಗೆ ತಿಳಿದಿತ್ತು. ಅವರಿಗೆ ಹೊರಗಡೆ ಇರುವಂತೆ ಹೇಳಿ ಅವನು ರಕ್ಷನಾದ ಜಾಂಬವಂತನನ್ನು ಪತ್ತೆ ಮಾಡಲು ಒಬ್ಬನೇ ಕತ್ತಲೆಯು ತುಂಬಿದ್ದ ಸುರಂಗವನ್ನು ಪ್ರವೇಶಿಸಿದನು. ಸುರಂಗವನ್ನು ಪ್ರವೇಶಿಸಿದ ನಂತರ ಕೃಷ್ಣನು ಅಮೂಲ್ಯವಾದ ಶಮಂತಕ ರತ್ನವು ರಕ್ಷನ ಮಗನ ಆಟದ ವಸ್ತುವಾಗಿರುವುದನ್ನು ಕಂಡನು. ಮಗುವಿನಿಂದ ರತ್ನವನ್ನು ತೆಗೆದುಕೊಳ್ಳಲು ಹೋಗಿ ಅವನ ಮುಂದೆ ನಿಂತನು. ರಕ್ಷನ ಮಗುವನ್ನು ನೋಡಿಕೊಳ್ಳುತ್ತಿದ್ದ ದಾದಿಯು ಕೃಷ್ಣನು ತನ್ನ ಮುಂದೆ ನಿಂತಿರುವುದನ್ನು ಕಂಡು ಅಮೂಲ್ಯವಾದ ಶಮಂತಕವನ್ನು ಅವನು ತೆಗೆದುಕೊಂಡು ಹೋಗಿಬಿಡಬಹುದೆಂದು ಗಾಬರಿಯಾದಳು. ಭಯದಿಂದ ಅವಳು ಗಟ್ಟಿಯಾಗಿ ಕೂಗಿಕೊಳ್ಳಲು ಪ್ರಾರಂಭಿಸಿದಳು.
ಕೂಗನ್ನು ಕೇಳಿ ಜಾಂಬವಂತನು ಬಹು ಕೋಪದಿಂದ ಅಲ್ಲಿಗೆ ಬಂದನು. ವಾಸ್ತವವಾಗಿ ಜಾಂಬವಂತನು ಕೃಷ್ಣನ ಪರಮ ಭಕ್ತ. ಆದರೆ ಕೋಪದಲ್ಲಿದ್ದ ಅವನಿಗೆ ತನ್ನ ಒಡೆಯನ ಗುರುತು ಸಿಕ್ಕಲಿಲ್ಲ. ಅವನೊಬ್ಬ ಸಾಮಾನ್ಯ ಮನುಷ್ಯ ಎಂದು ಭಾವಿಸಿದ. ಇದರಿಂದ ಭಗವದ್ಗೀತೆಯಲ್ಲಿ ಕೃಷ್ಣನು ಅರ್ಜುನನಿಗೆ ಆಧ್ಯಾತ್ಮಿಕ ವೇದಿಕೆಗೆ ಏರಲು ಕ್ರೋಧ ಲೋಭ ಮತ್ತು ಕಾಮಗಳಿಂದ ಮುಕ್ತನಾಗಬೇಕೆಂದು ನೀಡುವ ಉಪದೇಶವು ನೆನಪಾಗುತ್ತದೆ. ಕಾಮ ಕ್ರೋಧ ಮತ್ತು ಲೋಭಗಳು ಹೃದಯದಲ್ಲಿ ಸಮನಾಗಿ ಓಡುತ್ತವೆ. ಆಧ್ಯಾತ್ಮಿಕ ಮಾರ್ಗದಲ್ಲಿ ಮನುಷ್ಯನ ಪ್ರಗತಿಯನ್ನು ತಡೆಯುತ್ತವೆ.
ತನ್ನ ಸ್ವಾಮಿಯನ್ನು ಗುರುತಿಸಲಾರದೆ ಹೋದ ಜಾಂಬವಂತನು ಅವನಿಗೆ ತನ್ನೊಡನೆ ಹೋರಾಡುವಂತೆ ಸವಾಲು ಹಾಕಿದನು. ಕೃಷ್ಣ ಮತ್ತು ಜಾಂಬವಂತರ ನಡುವೆ ಘೋರ ಹೋರಾಟವು ನಡೆಯಿತು. ಪರಸ್ಪರ ವಿರೋಧಿಗಳಾದ ಎರಡು ರಣ ಹದ್ದುಗಳಂತೆ ಅವರು ಹೋರಾಡಿದರು. ತಿನ್ನಲು ಹೆಣವಿದ್ದಾಗ ರಣಹದ್ದುಗಳು ಆಹಾರಕ್ಕಾಗಿ ಮನಃಪೂರ್ತಿಯಾಗಿ ಹೋರಾಡುತ್ತವೆ. ಕೃಷ್ಣ ಮತ್ತು ಜಾಂಬವಂತರು ಮೊದಲು ಆಯುಧಗಳೊಂದಿಗೆ ಹೋರಾಡಿದರು, ಅನಂತರ ಕಲ್ಲುಗಳಿಂದ, ಅನಂತರ ದೊಡ್ಡ ಮರಗಳಿಂದ, ಕಡೆಗೆ ಮುಷ್ಟಿಯುದ್ಧವು ಪ್ರಾರಂಭವಾಯಿತು. ಅವರ ಏಟುಗಳು ಸಿಡಿಲಿನಂತಿದ್ದವು. ಪ್ರತಿಯೊಬ್ಬನೂ ಇನ್ನೊಬ್ಬನು ಸೋಲುವನೆಂದು ನಿರೀಕ್ಷಿಸುತ್ತಿದ್ದರು. ಆದರೆ ಯುದ್ಧವು ಹಗಲು ರಾತ್ರಿಗಳೂ ನಿಲ್ಲದೇ ನಡೆಯಿತು. ಈ ರೀತಿಯಲ್ಲಿ ಯುದ್ಧವು 28 ದಿನಗಳ ಕಾಲ ನಡೆಯಿತು. ಜಾಂಬವಂತನು ಆ ಕಾಲದ ಅತ್ಯಂತ ಬಲಶಾಲಿ ಜೀವಿಯಾದರೂ ಒಂದೇ ಸಮನೆ ಶ್ರೀಕೃಷ್ಣನ ಮುಷ್ಟಿಯು ಹೊಡೆತಗಳಿಂದ ಅವನ ದೇಹದ ಕೀಲುಗಳೆಲ್ಲ ಸಡಿಲವಾದವು. ಅವನ ಬಲವೆಲ್ಲ ಮಾಯವಾಯಿತು. ಬಹು ಆಯಾಸಗೊಂಡು ಮೈಯೆಲ್ಲ ಬೆವರುತ್ತಿದ್ದ ಜಾಂಬವಂತನಿಗೆ ಪರಮಾಶ್ಚರ್ಯವಾಯಿತು. ತನ್ನನ್ನು ದುರ್ಬಲಗೊಳಿಸುವ ಈ ಎದುರಾಳಿ ಯಾರು? ಜಾಂಬವಂತನಿಗೆ ತನ್ನ ಮಾನವಾತೀತ ಶಕ್ತಿಯ ಅರಿವು ಇದ್ದಿತು. ಆದರೆ ಕೃಷ್ಣನ ಹೊಡೆತಗಳಿಂದ ಅವನಿಗೆ ಆಯಾಸವಾದಾಗ ತನ್ನ ಎದುರಾಳಿಯು ಬೇರೆ ಯಾರೂ ಅಲ್ಲ, ತನ್ನ ಪೂಜ್ಯ ಸ್ವಾಮಿ ದೇವೋತ್ತಮ ಪರಮ ಪುರುಷ ಕೃಷ್ಣನೇ ಎಂದು ಅವನಿಗೆ ಅರ್ಥವಾಯಿತು. ಈ ಪ್ರಸಂಗವು ಭಕ್ತರಿಗೆ ಬಹು ಅರ್ಥವತ್ತಾದದ್ದು. ಪ್ರಾರಂಭದಲ್ಲಿ ಜಾಂಬವಂತನು ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳಲಾರದೇ ಹೋದ. ಇದಕ್ಕೆ ಪ್ರಾಪಂಚಿಕ ಮೋಹವೇ ಕಾರಣ. ಅವನಿಗೆ ತನ್ನ ಮಗ ಮತ್ತು ಕೃಷ್ಣನಿಗೆ ಕೊಡಲು ಅವನು ಬಯಸದ ಬಹು ಮೌಲಿಕವಾದ ಶಮಂತಕ ಮಣಿಗಳ ಮೋಹ. ವಾಸ್ತವವಾಗಿ ಕೃಷ್ಣನು ಅಲ್ಲಿಗೆ ಬಂದಾಗ ಅವನು ಆಭರಣವನ್ನು ತೆಗೆದುಕೊಂಡು ಹೋಗಲು ಬಂದಿದ್ದಾನೆ ಎಂದು ಭಾವಿಸಿ ಅವನು ಬಹು ಸಿಟ್ಟು ಮಾಡಿಕೊಂಡನು. ಇದು ಪ್ರಾಪಂಚಿಕ ಸ್ಥಿತಿ. ಮನುಷ್ಯನು ದೇಹದಲ್ಲಿ ಬಲಶಾಲಿಯಾಗಿರಬಹುದು, ಆದ್ದರಿಂದ ಅವನು ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳುವುದು ಸಾಧ್ಯವಿಲ್ಲ. ಕ್ರೀಡಾ ಮನೋಭಾವದಿಂದ ಕೃಷ್ಣನು ತನ್ನ ಭಕ್ತನೊಡನೆ ಅಣಕು ಹೋರಾಟ ಮಾಡಲು ಬಯಸಿದನು. ಶ್ರೀಮದ್ ಭಾಗವತದ ಪುಟಗಳಲ್ಲಿ ನಾವು ಕಂಡಿರುವಂತೆ ದೇವೋತ್ತಮ ಪರಮ ಪುರುಷನಿಗೆ ಮನುಷ್ಯರ ಎಲ್ಲ ಪ್ರವೃತ್ತಿಗಳು ಸಹಜ ಒಲವುಗಳೂ ಇರುತ್ತವೆ. ಕೆಲವೊಮ್ಮೆ ದೇಹಬಲವನ್ನು ತೋರಿಸಲು ಅವನು ಹೋರಾಡಲು ಬಯಸುತ್ತಾನೆ. ಅವನು ಹಾಗೆ ಅಪೇಕ್ಷಿಸಿದಾಗ ಈ ಸಂತೋಷವನ್ನು ಪಡೆಯಲು ತನ್ನ ಒಬ್ಬ ಯೋಗ್ಯ ಭಕ್ತನನ್ನು ಆರಿಸಿಕೊಳ್ಳುತ್ತಾನೆ. ಕೃಷ್ಣನು ಜಾಂಬವಂತನಿಂದ ಈ ಅಣಕು ಹೋರಾಟದ ಸಂತೋಷವನ್ನು ಅಪೇಕ್ಷಿಸಿದನು. ಜಾಂಬವಂತನು ಸ್ವಭಾವತಃ ಭಕ್ತನೇ ಆದರೂ ತನ್ನ ದೇಹಬಲದಿಂದ ಭಗವಂತನ ಸೇವೆಯನ್ನು ಮಾಡುತ್ತಿದ್ದಾಗ ಅವನಿಗೆ ಕೃಷ್ಣನ ಅರಿವು ಇರಲಿಲ್ಲ. ಆದರೆ ಅವನ ಹೋರಾಟದಿಂದ ಕೃಷ್ಣನಿಗೆ ಸಂತೋಷವಾಗುತ್ತಲೇ ಜಾಂಬವಂತನಿಗೆ ತನ್ನ ಎದುರಾಳಿಯು ಪರಮಪ್ರಭುವಲ್ಲದೆ ಬೇರಾರು ಅಲ್ಲ ಎಂದು ಅರ್ಥವಾಯಿತು. ಇದರ ನಿರ್ಣಯವೆಂದರೆ ಅವನು ತನ್ನ ಸೇವೆಯಿಂದ ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಯಿತು. ಕೆಲವೊಮ್ಮೆ ಹೋರಾಟವೂ ಕೂಡ ಕೃಷ್ಣನಿಗೆ ತೃಪ್ತಿಯನ್ನು ಕೊಡುತ್ತದೆ.
ಜಾಂಬವಂತನು ಪ್ರಭುವಿಗೆ ಹೀಗೆ ಹೇಳಿದನು, ಪ್ರಿಯ ಪ್ರಭು, ನೀನು ಯಾರು ಎಂದು ನನಗೆ ಈಗ ಅರ್ಥವಾಯಿತು. ನೀನು ದೇವೋತ್ತಮ ಪರಮ ಪುರುಷನಾದ ನಾರಾಯಣನು. ಎಲ್ಲರ ಬಲ, ಐಶ್ವರ್ಯ, ಕೀರ್ತಿ, ಸೌಂದರ್ಯ ಮತ್ತು ಬುದ್ಧಿವಂತಿಕೆ ಮತ್ತು ತ್ಯಾಗಗಳ ಮೂಲ ನೀನೆ. ಜಾಂಬವಂತನ ಈ ಮಾತನ್ನು ವೇದಾಂತ ಸೂತ್ರವು ದೃಢಪಡಿಸುತ್ತದೆ. ಪರಮಪ್ರಭುವೇ ಎಲ್ಲದರ ಮೂಲ ಎಂದು ಆ ಗ್ರಂಥದಲ್ಲಿ ಹೇಳಿದೆ. ಜಾಂಬವಂತನು ಕೃಷ್ಣನೇ ಪರಮಪುರುಷನಾದ ವಿಷ್ಣು ಎಂದು ಗುರುತಿಸಿದನು. ಪ್ರಿಯಪ್ರಭುವೇ, ವಿಶ್ವದ ಆಗು ಹೋಗುಗಳಲ್ಲಿ ನೀನು ಸೃಷ್ಟಿಕರ್ತರ ಸೃಷ್ಟಿಕರ್ತ. ಈ ಮಾತು ಸಾಮಾನ್ಯ ಮನುಷ್ಯನಿಗೆ ಉಪದೇಶವಾಕ್ಯ. ಸಾಮಾನ್ಯ ಮನುಷ್ಯನು ಅಸಾಧಾರಣ ಮಿದುಳಿನ ಮನುಷ್ಯನ ಕೆಲಸ ಕಾರ್ಯಗಳನ್ನು ಕಂಡು ಬೆರಗಾಗುತ್ತಾನೆ. ಶ್ರೇಷ್ಠ ವಿಜ್ಞಾನಿಯ ಆವಿಷ್ಕಾರವನ್ನು ಕಂಡು ಸಾಮಾನ್ಯ ಮನುಷ್ಯನು ಆಶ್ಚರ್ಯಪಡುತ್ತಾನೆ. ಆದರೆ ವಿಜ್ಞಾನಿಯು ಅನೇಕ ಆಶ್ಚರ್ಯಕರ ವಸ್ತುಗಳ ದೊಡ್ಡ ಸೃಷ್ಟಿಕರ್ತನೇ ಆಗಿದ್ದರೂ ವಿಜ್ಞಾನಿಯ ಸೃಷ್ಟಿಕರ್ತನೂ ಕೃಷ್ಣ ಎನ್ನುವುದನ್ನು ಖಚಿತಗೊಳಿಸುತ್ತದೆ. ಅವನು ಒಬ್ಬ ವಿಜ್ಞಾನಿಯ ಸೃಷ್ಟಿಕರ್ತ ಮಾತ್ರವೇ ಅಲ್ಲ, ವಿಶ್ವದಲ್ಲಿ ಕೋಟಿ ಕೋಟಿ ವಿಜ್ಞಾನಿಗಳ ಸೃಷ್ಟಿಕರ್ತ. ನೀನು ಸೃಷ್ಟಿಕರ್ತರನ್ನು ಸೃಷ್ಟಿಸುತ್ತೀಯೇ ಅಷ್ಟೇ ಅಲ್ಲ, ಸೃಷ್ಟಿಕರ್ತರೆಂಬ ಹೆಸರಿನ ಜನ ಯಾವ ಐಹಿಕ ಧಾತುಗಳ ಲಕ್ಷಣಗಳನ್ನು ಏರುಪೇರು ಮಾಡುತ್ತಾರೋ ಆ ಧಾತುಗಳ ಸೃಷ್ಟಿಕರ್ತನೂ ನೀನೇ ಎಂದು ಜಾಂಬವಂತನು ನುಡಿದನು. ವಿಜ್ಞಾನಿಗಳು ಭೌತಿಕ ಅಂಶಗಳು ಅಥವಾ ಭೌತಿಕ ಪ್ರಕೃತಿಯ ನಿಯಮಗಳನ್ನು ಬಳಸಿಕೊಂಡು ಆಶ್ಚರ್ಯಕರ ಸಾಧನೆಗಳನ್ನು ಕೈಗೂಡಿಸಿಕೊಳ್ಳುತ್ತಾರೆ. ಆದರೆ ವಾಸ್ತವವಾಗಿ ಇಂತಹ ನಿಯಮಗಳನ್ನು ಅಂಶಗಳನ್ನು ಸೃಷ್ಟಿಸಿದವನು ಕೃಷ್ಣ. ಇದು ವಾಸ್ತವಿಕ ವೈಜ್ಞಾನಿಕ ತಿಳಿವಳಿಕೆ. ಅಷ್ಟು ಬುದ್ಧಿವಂತರಲ್ಲದವರು ವಿಜ್ಞಾನಿಯ ಮಿದುಳನ್ನು ಸೃಷ್ಟಿಸಿದವರು ಯಾರು ಎಂದು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡುವುದಿಲ್ಲ. ಅವರು ವಿಜ್ಞಾನಿಯ ಸೃಷ್ಟಿ ಅಥವಾ ಆವಿಷ್ಕಾರವನ್ನು ಕಂಡು ತೃಪ್ತಿಪಟ್ಟುಕೊಳ್ಳುತ್ತಾರೆ. ಜಾಂಬವಂತನು ಮುಂದುವರಿದು ಹೀಗೆ ಹೇಳಿದನು, ಪ್ರಿಯ ಪ್ರಭುವೇ, ಎಲ್ಲ ಭೌತಿಕ ಅಂಶಗಳನ್ನು ಒಂದುಗೂಡಿಸುವ ಕಾಲದ ಅಂಶವು ನಿನ್ನನ್ನೇ ಪ್ರತಿನಿಧಿಸುತ್ತದೆ. ಎಲ್ಲ ಸೃಷ್ಟಿಯೂ ಆಗುವ, ಅದರ ಪಾಲನೆಯಾಗುವ ಮತ್ತು ಕಡೆಗೆ ನಾಶವಾಗುವ ಅತ್ಯಂತ ಉಚ್ಚವಾದ ಕಾಲದ ಅಂಶವು ನೀನೆ. ಭೌತಿಕ ಅಂಶಗಳು ಮತ್ತು ಕಾಲದ ಅಂಶಗಳು ಮಾತ್ರವಲ್ಲದೆ ಸೃಷ್ಟಿಯು ಒಳಗೊಳ್ಳುವ ಅಂಶಗಳನ್ನು, ಸೌಲಭ್ಯಗಳನ್ನು ನಿರ್ವಹಿಸುವವರು ನಿನ್ನ ವಿಭಿನ್ನಾಂಶಗಳು. ಆದ್ದರಿಂದ ಜೀವಿಯು ಸ್ವತಂತ್ರವಾಗಿ ಸೃಷ್ಟಿಸಲಾರ. ಎಲ್ಲ ಅಂಶಗಳನ್ನು ಸರಿಯಾದ ದೃಷ್ಟಿಕೋನದಿಂದ ತಿಳಿದು ನೋಡಿದರೆ ನೀನೇ ಎಲ್ಲದರ ಪರಮ ನಿಯಂತ್ರಕನು ಮತ್ತು ಪ್ರಭುವು ಎಂದು ಗೊತ್ತಾಗುತ್ತದೆ. ಪ್ರೀತಿಯ ಪ್ರಭು, ನಾನು ಶ್ರೀರಾಮಚಂದ್ರನೆಂದು ಪೂಜಿಸುವ ದೇವೋತ್ತಮ ಪರಮ ಪುರುಷನು ನೀನೇ ಎಂದು ಅರ್ಥವಾಗುತ್ತಿದೆ. ನನ್ನ ಪ್ರಭು ರಾಮಚಂದ್ರನು ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಲು ಬಯಸಿದನು. ನನ್ನ ಪ್ರಭುವಿನ ಕಡೆಗಣ್ಣೋಟದಿಂದಲೇ ಸಮುದ್ರವು ಹೇಗೆ ತಳಮಳಗೊಂಡಿತು ಎನ್ನುವುದನ್ನು ನಾನೇ ಕಂಡೆ. ಸಮುದ್ರವು ತಳಮಳಗೊಂಡಾಗ ತಿಮಿಂಗಿಲಗಳು, ಮಹಾ ತಿಮಿಂಗಿಲಗಳು ಎಲ್ಲ ಕಳವಳಗೊಂಡವು. ಸಮುದ್ರದಲ್ಲಿರುವ ಮಹಾ ತಿಮಿಂಗಿಲವು ತಿಮಿಂಗಿಲದಂತಹ ದೊಡ್ಡ ಜಲಚರ ಪ್ರಾಣಿಗಳನ್ನು ನುಂಗಬಲ್ಲದು. ಈ ರೀತಿಯಲ್ಲಿ ಸಮುದ್ರವು ದಾರಿ ಮಾಡಿಕೊಟ್ಟು ಲಂಕೆ ಎನ್ನುವ ದ್ವೀಪಕ್ಕೆ, ಈಗ ಶ್ರೀಲಂಕಾ ಎಂದು ಜನ ಭಾವಿಸುತ್ತಾರೆ, ದಾಟಿ ಹೋಗಲು ಅವಕಾಶವನ್ನು ಕೊಡಲೇಬೇಕಾಯಿತು. ಕನ್ಯಾಕುಮಾರಿಯಿಂದ ಲಂಕೆಗೆ ಸಮುದ್ರದಲ್ಲಿ ಕಟ್ಟಿದ ಈ ಸೇತುವೆಯು ಈಗಲೂ ಎಲ್ಲರಿಗೂ ಪರಿಚಿತವಾಗಿದೆ. ಸೇತುವೆಯ ನಿರ್ಮಾಣದ ನಂತರ ರಾವಣನ ರಾಜ್ಯಕ್ಕೆ ಬೆಂಕಿಯಿಡಲಾಯಿತು. ರಾವಣನೊಡನೆ ಹೋರಾಟದಲ್ಲಿ ನಿನ್ನ ಬಾಣಗಳು ರಾವಣನ ಅಂಗಾಂಗಗಳ ಭಾಗಗಳನ್ನೆಲ್ಲ ಕೊಚ್ಚಿ ಹಾಕಿದವು. ಅವನ ತಲೆ ನೆಲಕ್ಕುರುಳಿತು. ನೀನು ನನ್ನ ರಾಮಚಂದ್ರನಲ್ಲದೆ ಬೇರೆ ಯಾರೂ ಅಲ್ಲ ಎನ್ನುವುದನ್ನು ನಾನು ಈಗ ಅರ್ಥ ಮಾಡಿಕೊಂಡಿದ್ದೇನೆ. ಇಂತಹ ಅಳತೆಗೆ ಮೀರಿದ ಬಲವು ಬೇರೆ ಯಾರಿಗೂ ಇಲ್ಲ. ಈ ರೀತಿಯಲ್ಲಿ ನನ್ನನ್ನು ಬೇರೆ ಯಾರೂ ಸೋಲಿಸಲಾರರು. ಜಾಂಬವಂತನ ಪ್ರಾರ್ಥನೆಯಿಂದ ಮಾತುಗಳಿಂದ ಕೃಷ್ಣನು ತೃಪ್ತನಾದನು. ಅವನ ದೇಹದ ನೋವನ್ನು ಕಡಿಮೆ ಮಾಡಲು ಅವನ ದೇಹದ ಮೇಲೆಲ್ಲ ತನ್ನ ಕಮಲ ಹಸ್ತದಿಂದ ನೇವರಿಸಿದನು. ಆ ಮಹಾನ್ ಹೋರಾಟದ ನೋವೆಲ್ಲ ಹೋಗಿ ಜಾಂಬವಂತನಿಗೆ ಹಾಯೆನಿಸಿತು. ಅನಂತರ ಕೃಷ್ಣನು ಅವನನ್ನು ಅರಸ ಜಾಂಬವಂತ ಎಂದು ಸಂಬೋಧಿಸಿದನು. ಏಕೆಂದರೆ ಕಾಡಿನ ನಿಜವಾದ ಅರಸ ಜಾಂಬವಂತ, ಸಿಂಹವಲ್ಲ. ಜಾಂಬವಂತನು ಆಯುಧವಿಲ್ಲದೆ ತನ್ನ ಬರಿಯ ಕೈಯಿಂದಲೇ ಸಿಂಹವನ್ನು ಕೊಂದಿದ್ದನು. ಮಂದಮತಿಗಳು ತಾನು ಸ್ಯಮಂತಕ ಮಣಿಯನ್ನು ಕದ್ದನೆಂದು ತನಗೆ ಅಪಕೀರ್ತಿಯನ್ನು ತರುತ್ತಿದ್ದಾರೆ. ಆದುದರಿಂದ ತಾನು ಸ್ಯಮಂತಕ ಮಣಿಯನ್ನು ಕೊಡು ಎಂದು ಕೇಳಲು ಬಂದೆ ಎಂದು ಕೃಷ್ಣನು ಜಾಂಬವಂತನಿಗೆ ಹೇಳಿದನು. ಈ ಕುಕೀರ್ತಿಯಿಂದ ಪಾರಾಗಲು ಸ್ಯಮಂತಕ ಮಣಿಯನ್ನು ಕೊಡು ಎಂದು ಕೇಳಲು ತಾನು ಬಂದಿದ್ದುದಾಗಿ ಅವನಿಗೆ ಸ್ಪಷ್ಟವಾಗಿ ತಿಳಿಸಿದನು. ಜಾಂಬವಂತನಿಗೆ ಪರಿಸ್ಥಿತಿಯು ಅರ್ಥವಾಯಿತು. ಪ್ರಭುವಿಗೆ ಸಮಾಧಾನ ಮಾಡಲು ಅವನು ಕೂಡಲೇ ಸ್ಯಮಂತಕ ಮಣಿಯನ್ನು ಮಾತ್ರವಲ್ಲ, ವಿವಾಹ ಯೋಗ್ಯಳಾಗಿದ್ದ ತನ್ನ ಮಗಳು ಜಾಂಬವತಿಯನ್ನು ಅವನಿಗೆ ಅರ್ಪಿಸಿದನು. ಕೃಷ್ಣನೊಡನೆ ಜಾಂಬವತಿಯ ಮದುವೆ, ಸ್ಯಮಂತಕ ಮಣಿಯ ಅರ್ಪಣೆ ಎರಡರ ಪ್ರಸಂಗವು ಗುಹೆಯಲ್ಲಿಯೇ ನಡೆಯಿತು. ಕೃಷ್ಣ ಜಾಂಬವಂತರ ಹೋರಾಟವು 28 ದಿನಗಳ ಕಾಲ ನಡೆದರೂ ದ್ವಾರಕೆಯ ನಿವಾಸಿಗಳು ಗುಹೆಯ ಹೊರಗೆ 12 ದಿನಗಳ ಕಾಲ ಕಾದರು. ಅನಂತರ ಏನೋ ಅವಘಡವಾಗಿರಬೇಕು ಎಂದು ತೀರ್ಮಾನಿಸಿದರು. ಏನಾಯಿತೆಂದು ಅವರಿಗೆ ಖಚಿತವಾಗಿ ತಿಳಿಯಲಿಲ್ಲ. ಬಹು ದುಃಖದಿಂದ, ಬಳಲಿಕೆಯಿಂದ ಅವರು ದ್ವಾರಕಾ ನಗರಕ್ಕೆ ಹಿಂದಿರುಗಿದರು. ಕೃಷ್ಣನ ತಾಯಿ ದೇವಕಿ, ತಂದೆ ವಸುದೇವ, ಪಟ್ಟದರಾಣಿ ರುಕ್ಮಿಣಿ, ಹೀಗೆ ಆ ಕುಟುಂಬದವರೆಲ್ಲರೂ ಮತ್ತು ಬಂಧುಮಿತ್ರರೂ, ಅರಮನೆಯಲ್ಲಿದ್ದವರು ಕೃಷ್ಣನಿಲ್ಲದೆ ಪುರಜನರು ಹಿಂದಿರುಗಿದಾಗ ಬಹು ದುಃಖಪಟ್ಟರು. ಕೃಷ್ಣನ ವಿಷಯದಲ್ಲಿ ಅವರಿಗಿದ್ದ ಸಹಜವಾದ ಪ್ರೀತಿಯಿಂದಾಗಿ ಅವರು ಸತ್ರಾಜಿತನೇ ಕೃಷ್ಣನು ಹಿಂದಿರುಗಿ ಬಾರದೇ ಹೋದುದಕ್ಕೆ ಕಾರಣ ಎಂದು ಅವನನ್ನು ತೀವ್ರವಾಗಿ ಆಕ್ಷೇಪಿಸಿದರು. ಕೃಷ್ಣನು ಹಿಂದಿರುಗುವಂತೆ ಕೃಪೆ ಮಾಡಬೇಕೆಂದು ಅವರು ಚಂದ್ರಭಾಗಾ ದೇವಿಯನ್ನು ಪೂಜಿಸಲು ಹೋದರು. ದ್ವಾರಕೆಯ ಪುರಜನರ ಪ್ರಾರ್ಥನೆಗೆ ಒಲಿದು ದೇವತೆಯು ಕೂಡಲೇ ಅವರನ್ನು ಹರಸಿದಳು. ಆಗಲೇ ಕೃಷ್ಣನು ತನ್ನ ನವವಧು ಜಾಂಬವತಿಯೊಡನೆ ಹಿಂದಿರುಗಿದ. ಸತ್ತುಹೋದ ನಂಟನು ಬದುಕಿ ಬಂದಂತೆ ದ್ವಾರಕೆಯ ಪುರಜನರು ಸಂತೋಷಪಟ್ಟರು. ಹೋರಾಟದಿಂದಾಗಿ ಕೃಷ್ಣನು ಬಹು ಕಷ್ಟಕ್ಕೆ ಸಿಕ್ಕಿಕೊಂಡನೆಂದು ದ್ವಾರಕೆಯ ಜನರು ನಿರ್ಣಯಿಸಿದ್ದರು. ಆದುದರಿಂದ ಕೃಷ್ಣನು ಹಿಂದಿರುಗುವನೆನ್ನುವ ಆಸೆಯನ್ನು ಬಿಟ್ಟು ಬಿಟ್ಟಿದ್ದರು. ಕೃಷ್ಣನು ವಾಸ್ತವವಾಗಿ ಹಿಂದಿರುಗಿದ್ದ. ಅದು ಒಬ್ಬನೇ ಅಲ್ಲ, ನವವಧು ಜಾಂಬವತಿಯೊಡನೆ ಎನ್ನುವುದನ್ನು ಕಂಡಾಗ ಅವರು ಮತ್ತೆ ಉತ್ಸವವನ್ನು ಆಚರಿಸಿದರು. ಅನಂತರ ಮಹಾರಾಜ ಉಗ್ರಸೇನನು ಎಲ್ಲ ಪ್ರಧಾನ ರಾಜರ ಮತ್ತು ನಾಯಕರ ಸಭೆಯನ್ನು ಕರೆದನು. ಅವನು ಸತ್ರಾಜಿತನನ್ನೂ ಆಹ್ವಾನಿಸಿದನು. ಕೃಷ್ಣನು ಇಡೀ ಸಭೆಯ ಮುಂದೆ ಸ್ಯಮಂತಕವನ್ನು ಹಿಂದಕ್ಕೆ ಪಡೆದ ರೀತಿಯನ್ನು ವಿವರಿಸಿದನು. ಅವನು ಆ ಅಮೂಲ್ಯ ರತ್ನವನ್ನು ಅರಸ ಸತ್ರಾಜಿತನಿಗೆ ಹಿಂದಿರುಗಿಸಬೇಕೆಂದು ಬಯಸಿದ. ಆದರೆ ತಾನು ನಿಷ್ಕಾರಣವಾಗಿ ಕೃಷ್ಣನ ಹೆಸರಿಗೆ ಕಳಂಕವನ್ನು ತಂದೆನೆಂದು ಸತ್ರಾಜಿತನಿಗೆ ನಾಚಿಕೆಯಾಯಿತು. ಆಭರಣವನ್ನು ಕೈಯಲ್ಲಿ ತೆಗೆದುಕೊಂಡ. ಆದರೆ ಸಭೆಯಲ್ಲಿ ತಲೆಯನ್ನು ತಗ್ಗಿಸಿದನು. ರಾಜರುಗಳ ಮತ್ತು ನಾಯಕರ ಸಭೆಯಲ್ಲಿ ಮಾತನ್ನೇ ಆಡದೆ ಮನೆಗೆ ಬಂದನು. ಕೃಷ್ಣನ ಹೆಸರಿಗೆ ಕಳಂಕ ತಂದ ತನ್ನ ಅಸಹ್ಯವಾದ ನಡವಳಿಕೆಗಾಗಿ ಪ್ರಾಯಶ್ಚಿತ್ತವೇನು ಎಂದು ಯೋಚಿಸಿದ. ಮತ್ತೆ ಕೃಷ್ಣನು ತನ್ನ ವಿಷಯದಲ್ಲಿ ಸುಪ್ರೀತನಾಗುವಂತೆ ತಾನು ಏನು ಮಾಡಬಹುದು ಎಂದು ಯೋಚಿಸಿದ. ಪ್ರಾಪಂಚಿಕ ವಸ್ತುಗಳ, ಮುಖ್ಯವಾಗಿ ಸ್ಯಮಂತಕ ರತ್ನದ ಪ್ರಲೋಭನೆಯಿಂದಾಗಿ ತಾನು ಮೂರ್ಖತನದಿಂದ ಉಂಟು ಮಾಡಿಕೊಂಡಿದ್ದ ಆತಂಕದಿಂದ ಶೀಘ್ರವಾಗಿ ಪಾರಾಗಲು ಸತ್ರಾಜಿತನು ಬಯಸಿದ. ಕೃಷ್ಣನ ವಿಷಯದಲ್ಲಿ ತಾನು ಮಾಡಿದ ಅಪರಾಧಕ್ಕಾಗಿ ಅವನು ಪ್ರಾಮಾಣಿಕವಾಗಿ ನೊಂದುಕೊಂಡಿದ್ದ. ಅದನ್ನು ಸರಿಪಡಿಸಲು ಬಯಸಿದ. ಅವನಿಗೆ ಆಂತರ್ಯದಲ್ಲಿ ಕೃಷ್ಣನು ಒಳ್ಳೆಯ ಬುದ್ಧಿಯನ್ನು ಕೊಟ್ಟ. ಸತ್ರಾಜಿತನು ತನ್ನ ಲಾವಣ್ಯವತಿ ಮಗಳು ಸತ್ಯಭಾಮೆ ಮತ್ತು ಸ್ಯಮಂತಕಮಣಿಯನ್ನು ಕೃಷ್ಣನಿಗೆ ಕೊಡಲು ನಿಶ್ಚಯಿಸಿದನು. ಅವನಿದ್ದ ಸನ್ನಿವೇಶವನ್ನು ಉತ್ತಮಗೊಳಿಸುವುದಕ್ಕೆ ಬೇರೆ ಮಾರ್ಗವೇ ಇರಲಿಲ್ಲ. ದೇವೋತ್ತಮ ಪರಮಪುರುಷನಿಗೆ ಆಭರಣವನ್ನೂ ಮಗಳನ್ನೂ ದಾನ ಮಾಡಿದನು. ಸತ್ಯಭಾಮೆಯು ಎಷ್ಟು ಸುಂದರಳಾಗಿದ್ದಳು, ಅವಳ ಯೋಗ್ಯತೆ ಎಷ್ಟು ಹಿರಿದು ಎಂದರೆ, ಅನೇಕ ಮಂದಿ ರಾಜರು ಅವಳ ಕೈ ಹಿಡಿಯಲು ಮುಂದೆ ಬಂದರೂ ಸತ್ರಾಜಿತನು ಒಪ್ಪದೆ ಅರ್ಹನಾದ ಅಳಿಯನನ್ನು ಪಡೆಯಲು ಹುಡುಕುತ್ತಿದ್ದನು. ಕೃಷ್ಣನ ಕೃಪೆಯಿಂದ ಮಗಳನ್ನು ಅವನಿಗೆ ಒಪ್ಪಿಸಲು ನಿರ್ಧರಿಸಿದನು. ಸತ್ರಾಜಿತನ ವಿಷಯದಲ್ಲಿ ಸುಪ್ರೀತನಾದ ಶ್ರೀಕೃಷ್ಣನು ತನಗೆ ಸ್ಯಮಂತಕದ ಅಗತ್ಯವಿಲ್ಲ ಎಂದು ಸತ್ರಾಜಿತನಿಗೆ ತಿಳಿಸಿದನು. ನೀನು ಯಾವ ದೇವಾಲಯದಲ್ಲಿ ಅದನ್ನು ಇರಿಸಿದ್ದೀಯೋ ಅದು ಅಲ್ಲಿಯೇ ಇರುವುದು ಉತ್ತಮ. ಆಭರಣದಿಂದ ನಮ್ಮೆಲ್ಲರಿಗೂ ಒಳ್ಳೆಯದಾಗುತ್ತದೆ. ದ್ವಾರಕಾ ನಗರದಲ್ಲಿ ಈ ರತ್ನವು ಇರುವುದರಿಂದ ಇಲ್ಲಿ ಇನ್ನೂ ಕ್ಷಾಮ ಬರುವುದಿಲ್ಲ, ಸಾಂಕ್ರಾಮಿಕ ರೋಗಗಳ ಪೀಡೆ ಇರುವುದಿಲ್ಲ, ಅತಿ ಉಷ್ಣ ಅಥವಾ ಅತಿ ಶೀತಗಳಿರುವುದಿಲ್ಲ ಎಂದು ಕೃಷ್ಣನು ಹೇಳಿದನು. ಶಮಂತಕ ರತ್ನದ ಕಥೆ ಎಂಬ 55ನೆಯ ಅಧ್ಯಾಯದ ಭಕ್ತಿವೇದಾಂತ ಭಾವಾರ್ಥವು ಇಲ್ಲಿಗೆ ಮುಗಿಯಿತು.